ಜಯತಿ ಹರೇ ರಚಿಂತ್ಯ ಸರ್ವದೇವೈಕ ವಂದ್ಯ ಪರಮಗುರುರಭೀಷ್ಟ ವಾಪ್ತಿದ ಸಜ್ಜನಾನಾಂ ನಿಖಿಲ ಗುಣಗಣಾರ್ನೋ ನಿತ್ಯ ನಿರ್ಮುಕ್ತ ದೋಷ ಸರಸಿಜನೇನೋಸೋ ಶ್ರೀಪತಿರ್ ಮಾನದೋನಃ ಜಯತ್ಯಜೋ ಅಖಂಡ ಗುಣೋರ್ಮಂಡಲ ಸದೋದಿತೋ ಜ್ಞಾನಮರೀಚಿ ಮಾಲಿ ಸ್ವಭಕ್ತ ಹಾರ್ದೋಚ್ಚ ತಮೋ ನಿಹಂತ ವ್ಯಾಸಾವತಾರೋ ಹರಿರಾತ್ಮ ಭಾಸ್ಕರ ಜೈತ್ಯಕ್ಷೀಣ ಸುಖಾತ್ಮಬಿಂಬ ಸ್ವೈಶ್ವರ್ಯ ಕಾಂತಿ ಪ್ರತತ ಸದೋದಿತ ಸ್ವಭಕ್ತ ಸಂತ ದುರಿಷ್ಟ ಹಂತ ರಾಮಾವತಾರೋ ಹರಿರೀಶ ಚಂದ್ರಮಃ ಜೈತ್ಯ ಸಂಖ್ಯೋರು ಬಲಾಂಬುಪೂರೋ ಗುಣೋಚ್ಚ ರತ್ನಾಕರ ಆತ್ಮವೈಭವ ಸದಾ ಸದಾತ್ಮಜ್ಞ ನದೀಭಿರಾಪ್ಯ ಕೃಷ್ಣಾವತಾರೋ ಹರಿರೇಕ ಸಾಗರ ಯದ್ದಿತಂ ತವ ಭಕ್ತಾನಾಂ ಅಸ್ಮಾಕಂ ನೃಹರೇ ಹರಿ ತದಾಸು ಕಾರ್ಯಂ ಕಾರ್ಯಜ್ಞ ಪ್ರಳಯರ್ಕಾಯಿತ ಪ್ರಭ ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪಣಿತು ಪೇಳು ಪರಮ ಭಗವದ್ ಭಕ್ತರಿದನಾದರದಿ ಕೇಳುವುದು ಆದರದಿ ಕೇಳುವುದು. ಇಲ್ಲಿ ನಾವು ಜ್ಞಾನ ಪ್ರಕ್ರಿಯಾ ಸಂಧಿಯಲ್ಲಿ 20th ಪದ್ಯ ಎಕ್ಸಾಂಪಲ್ ಎಂದು ನೋಡಿದಾಗ ಅಲ್ಲಿ ವಿಠಲ ಅಲ್ಲಿ ಬಂದಿದೆ. ವಿಠಲ ಎಂದು ಒಮ್ಮೆ ಮೈಮರದ ಅಟ್ಟಹಾಸದಿ ಕರೆಯೇ ಅಂತ ಹೇಳಿದ. ಅಟ್ಟಹಾಸದಿ ಕರೆಯೇ ಅಂತ ಮೈಮರೆತು ಕರೆಯೇ ಅಂತ ಹೇಳಿದ ಅಟ್ಟಹಾಸದಿಂದ. ಸೊ ಒಂದು ವಿಠಲ ಎಂದು ನಾವು ದೇವರನ್ನ ಕರೆದಾಗ ಬಾಯಿ ದೇವರು ಬಾಯಿ ಕೊಟ್ಟಿದ್ದಾನೆ ನಾಲಿಗೆ ಕೊಟ್ಟಿದ್ದಾನೆ ಅದನ್ನ ಬಳಸಿ ನಾವು ಕರಿಬೇಕು ಎಂಬುದು ಒಂದು ಅರ್ಥ ಇದೆ. ಬಟ್ ಫಲ ನೋಡಿ, ಇದು ಕರೆದಾಗ ದುರಿತಗಳು ಅಟ್ಟುಳಿಯ ಬಿಡಿಸವರ ತನ್ನೊಳಗಿಟ್ಟು ಸಲಹುವನು. ದುರಿತಗಳೆಲ್ಲ ಚೆನ್ನಾಗಿ ತೆಗೆದು ಬಿಡ್ತಾನೆ. ಅದು ಹೇಗೆ ಅಯನ್ ಓರಿಂದ ಅಯನ್ ಅನ್ನ ಮೆಟಲ್ ಮಿನರಲ್ ಅನ್ನ ಹೇಗೆ ತೆಗಿತಾರೋ ಹಾಗೆ ಅಂತ ಕೊಟ್ಟಿದ್ದ. ಕಂಪ್ಲೀಟ್ ಆಗಿ ಹೋಗ್ಬಿಡತ್ತಲ್ಲ. ಸೊ ಇದಕ್ಕೆ ಏನ್ ಅರ್ಥ ಅಂದ್ರೆ, ಅಲ್ಲಿ ವ್ಯಾಖ್ಯಾನದಲ್ಲಿ ವಿಷ್ಣು ರಹಸ್ಯದಲ್ಲಿ ಈ ಮಾತನ್ನು ವಿಷ್ಣು ರಹಸ್ಯದಲ್ಲಿ ಏನ್ ಹೇಳಿದ್ದಾರೆ ಅಂದ್ರೆ, ವಿಷ್ಣು ರಹಸ್ಯ 12ನೇ ಅಧ್ಯಾಯದಲ್ಲಿ ಬರುತ್ತೆ. 12ನೇ ಅಧ್ಯಾಯ ಏನು ಅಂದ್ರೆ, 12ನೇ ಅಧ್ಯಾಯವೇ ಭಗವಂತನ ಟಾಪಿಕ್ ತುಂಬಾ ಸರಳವಾಗಿರುತ್ತೆ. ಭಗವಂತನ ಮಹಿಮೆಗಳು, ಮಹಾಮಹಿಮೆಗಳು ಅಷ್ಟೇ ಟಾಪಿಕ್. ಸರಿ, ಅಂದ್ರೆ ಏನು ಭಗವಂತನ ಮಹಾಮಹಿಮೆಗಳು? ಇಸ್ 12th ಅಧ್ಯಾಯ. ಅಲ್ಲಿ ಕೊನೆಯಲ್ಲಿ ಟುವರ್ಡ್ಸ್ ಎಂಡ್ ಸುಮಾರು ಒಂದು 33-34 ಶ್ಲೋಕ ಅರೌಂಡ್ ದಟ್ ಇದಲ್ಲಿ ಕೊಡ್ತಾರೆ. ಅಲ್ಲಿ ಏನು ಫಸ್ಟ್ ಪ್ರಶ್ನೆ ಮಾಡ್ತಾರೆ, ಏನ್ ಹೇಳ್ತಾರೆ ಅಂದ್ರೆ, ಜ್ಞಾನದ ಮಹತ್ವ, ಜ್ಞಾನ ಯಜ್ಞದ ಮಹತ್ವವನ್ನ ಹೇಳ್ತಾರೆ. ಜ್ಞಾನ ಯಜ್ಞದ ಮಹತ್ವವನ್ನು ಹೇಳಿ ಈ ಜ್ಞಾನ ಯಜ್ಞದ ಮೂಲಕವಾಗಿ ಎಲ್ಲರೂ ಅಂತಾರೆ, ಎಲ್ಲರೂ ಅಂದ್ರೆ ರಮಾದೇವಿಯಿಂದ ಎಲ್ಲರಿಗೇನು ಆನಂದ ಮೋಕ್ಷದಲ್ಲಿ ಸಿಕ್ಕತ್ತೆ. ರಮಾದೇವಿಗೆ ಯಾವಾಗ್ಲೂ ಸ್ವರೂಪ ಅವಳಿಗೆ ಸಾಧನೆ ಎಂಬುದಿಲ್ಲ, ಅದು ನಮ್ಗೆ ಗೊತ್ತು. ಸೊ ರಮಾದೇವಿಗೆ ಪಕ್ಕಕ್ಕೆ ಇಟ್ಟುಬಿಟ್ಟು ಉಳಿದವರೆಲ್ಲ ತಗೊಳ್ಳೋಣ. ಅವ್ರಿಗೆ ಎಲ್ಲರಿಗೇನು ಆನಂದ ಬಂದಿದೆ. ಅದಕ್ಕೆ ನೆಕ್ಸ್ಟ್ ಜಲದಿ ಏಳು ಸ್ವೇಚ್ಛಾನುಸಾರದೆ ಅಂತ ಅದನ್ನ ಎಕ್ಸ್ಪ್ಲೈನ್ ಮಾಡ್ತಾರೆ. ಸೊ ಈ ಪದ್ಯದಲ್ಲಿ ಒಮ್ಮೆ ಅಂತ ಹೇಳಿದಾರೆ, ಅಟ್ಟಹಾಸದಿಂದ ಒಮ್ಮೆ. ಅಟ್ಟಹಾಸ ಅದು ನೋಡಿದೆ, ಅಟ್ಟಹಾಸ ಎಂಬುದಕ್ಕೆ ವಿಸ್ತಾರವಾಗಿ, ವಿಸ್ತಾರ ಅಂದ್ರೆ ಏನ್ ವಿಸ್ತಾರ ಮಾಡೋದು? ನಾವು ಕೂಗೋದು ವಿಸ್ತಾರ ಮಾಡ್ಬೇಕಂದಲ್ಲ. ಕೂಗೋದು ಅಂದ್ರೆ ಮನಸ್ಸಲ್ಲಿ ಬಂದ ಭಾವನೆಗಳ ಹೊರಗೆ ಹಾಕೋದು. ಸೊ ಆ ಭಾವನೆ ಎಷ್ಟು ಹಾಕಬೇಕು ಅಂದ್ರೆ ನಮ್ಗೆ ಗೊತ್ತಿರಬೇಕು ಅದು ಹೇಗೆ ಅಂಬುದು ಹೇಳ್ತಾರೆ. ಅದಕ್ಕೆ ಜ್ಞಾನ ಯಜ್ಞ ಬೇಕು ಅಂತ. ಜ್ಞಾನ ಯಜ್ಞ ಅಂದ್ರೆ ಏನು ಅದು ನೋಡಿದ್ದೀವಿ 5ನೇ ಸಂಧಿಯಲ್ಲಿ. ಬಟ್ ತಿರುಗ ಅದು ಗೀತೆಯಲ್ಲಿ ಬಂದಿದೆ. ಅದು ಜ್ಞಾನ ಯಜ್ಞ ಅಂಬುದಕ್ಕೆ ಏನ್ ಹೇಳ್ತಾರಂದ್ರೆ, ನಾವು ಇವಾಗ ಮಾಡುವಂತ ಕಥಾ ಹರಿಕಥಾಮೃತ ಸಾರ ಅಂತ ಬರುತ್ತಲ್ಲ, ಅದೇ ಅಲ್ಲಿ ಹೇಳ್ತಾರೆ. ಅಂದ್ರೆ ಕಥಾಶ್ರವಣ ಈಸ್ ಜ್ಞಾನ ಯಜ್ಞ ಅಂತಾರೆ. ಕಥಾಶ್ರವಣ ಮಾಡೋದು ಜ್ಞಾನ ಅಂದ್ರೆ, ಕಥಾಶ್ರವಣ ಅಂದ್ರೆ ನಾವು ಕತೆ ಅದು ನೋಡಿದ್ವಿ ಹರಿಕಥಾಮೃತದಲ್ಲಿ. ಕತೆ ಅಂತ ಬಂದಾಗ ಕತೆ ಅಂತಿಲ್ಲ, ಅದು ಕತೆ ಎಂಬ ಶಬ್ದಕ್ಕೇನೆ ಒಂದು ಲಕ್ಷ್ಮಿ ಹೇಳಿರುವಂತ ರೀತಿಯಿಂದ ವೇದಕ್ಕೆ ಅನುಗುಣವಾಗ ತಿಳ್ಕೊಳ್ಳೋದು ಎಂಬುದು ನಾವು ನೋಡಿದ್ದೇವೆ. ಕಥಾ ಅಂದ್ರೆ ಅದನ್ನೇ ಹೇಳ್ತಾರ ವಾದಿರಾಜರು ನಮ್ಮ ಆಚಾರ್ಯರಿಗೆ ಕಥೆಯನ್ನ ಮಾಡಿದ್ದವರು ಅಂತಾನೆ ಹೇಳ್ತಾರೆ. ಅಂದ್ರೆ ಶಾಸ್ತ್ರ ಎಂಬ ಅರ್ಥದಲ್ಲಿ ಅದು ಬಳಸ್ತಾರ. ಸೊ ಕಥಾ ಶ್ರವಣ ಎಂಬುದಕ್ಕೆ ಏನ್ ಹೇಳ್ತಾರಂದ್ರೆ, ಶ್ರವಣ ಎಂಬುದಕ್ಕೆ ಏನ್ ಅರ್ಥ ಕೊಟ್ಟಿದ್ದಾರೆ ಅಂದ್ರೆ, ನಾವು ಹಿಂದೆ ನೋಡಿದೀವಿ ಬಿಕಾಸ್ ಕೃಷ್ಣಾಮೃತ ಮಹಾರ್ಣದಲ್ಲಿ ಆಚಾರ್ಯರೇ ಕೊಟ್ಟ ಅರ್ಥ. ಗುರು ಮೂಲಕವಾಗಿ ಕಿವಿಯಲ್ಲಿ ಬೀಳೋದು, ಗುರು ಮೂಲಕವಾಗಿ ಅರ್ಥ ಜ್ಞಾನ ಪೂರ್ವಕ ಗ್ರಹಣ ಅಂದ್ರೆ ಒಂದು ದ ಪ್ರಾಸೆಸ್ ಆಫ್ ಲರ್ನಿಂಗ್. ಇಟ್ ಇಸ್ ನಾಟ್ ನಾವು ಜಸ್ಟ್ ಒನ್ ಸೈಡ್ ಆಗಿ ಕೇಳ್ತೀವಲ್ಲ, ಆ ತರ ಇಲ್ಲ. ಪ್ರವಚನಗಳು, ಉಪನ್ಯಾಸಗಳು, ಇದೆಲ್ಲ ಉಪನ್ಯಾಸ. ಸೊ ಅದು ಮುಂತಾದ ರುಚಿಯನ್ನ ಉಂಟು ಮಾಡತ್ತೆ. ಆ ರುಚಿ ನಿಜವಾಗ್ಲೂ ಪ್ರವಚನದ ರುಚಿ ಬಂದ್ ಬಿಟ್ರೆ ನೆಕ್ಸ್ಟ್ ದೇವರು ನಮ್ಗೆ ಒಂದು ಪಾಠಕ್ರಮವನ್ನ ಪಾಠಕ್ರಮಕ್ಕೆ ಅಂದ್ರೆ ಪಾಠಕ್ರಮ ಏನು ಗುರು ಶಿಷ್ಯ ಇರೋದು ಮಾತ್ರ ಅಲ್ಲ ದ ಪ್ರಾಸೆಸ್ ಆಫ್ ಲರ್ನಿಂಗ್ ವಿತ್ ಡಿಸಿಪ್ಲಿನ್ ಆ ದ ಪ್ರಾಸೆಸ್ ನಾವ್ ಹಾಗೆ ನಾವು ಶಾಲೆಗೆ ಹೋಗಿ ಅಕಾಡೆಮಿಕ್ಸ್ ಲಿ ಕಲಿತೀವೋ ಹಾಗೆ ದ ಪ್ರಾಸೆಸ್ ಯು ಹ್ಯಾವ್ ಟು ಗೋ ಅಟ್ ಅ ಟೈಮ್ ಯು ಹ್ಯಾವ್ ಟು ಹ್ಯಾವ್ ಸರ್ಟನ್ ಡಿಸಿಪ್ಲಿನ್ ಯು ಹ್ಯಾವ್ ಟು ಹ್ಯಾವ್ ಡ್ರೆಸ್ ಕೋಡ್ ಇದ್ರೆ ಡ್ರೆಸ್ ಕೋಡ್ ಅಲ್ಲಿ ಹೇಗೆ ಬಿಹೇವ್ ಮಾಡಬೇಕು ಎಲ್ಲವೂ ಇರುತ್ತೆ ಸೊ ಪನಿಷ್ಮೆಂಟ್ ಇರುತ್ತೆ ತುಂಬಾ ಎಲ್ಲವೂ ಇರುತ್ತೆ ಸೊ ಈ ಒಂದು ಅಂದ್ರೆ ಟೀಚರ್ ಹೋಮ್ ರೂಮ್ ಟೀಚರ್ ಅಂತ ನಮ್ಮ ಕಾಲದಲ್ಲಿ ಇರೋರು ದ ಹೋಮ್ ರೂಮ್ ಟೀಚರ್ ವಿಲ್ ಅಂಡರ್ಸ್ಟ್ಯಾಂಡ್ ದ ಚೈಲ್ಡ್ ಸಪೋಸ್ ಟು ಸೊ ಹಾಗೆ ಕಂಪ್ಲೀಟ್ ಇಂಟರಾಕ್ಷನ್ ಇರೋದು ಸೊ ಆ ಪಾಠದ ಕ್ರಮ ಪ್ರಕಾರ ಹೋಗೋದು ಪಾಠ ಅಂತ ಈ ಒಂದು ಪ್ರಾಸೆಸ್ ಆಫ್ ಲರ್ನಿಂಗ್ ಅದು ಹೇಳ್ತಾರೆ ಅದು ಏನು ಗುರು ಮೂಲಕವಾಗಿ ಅರ್ಥಜ್ಞಾನ ಗುರು ಹೇಳುವ ವಿಷಯದ ಶಬ್ದ ಒಂದಿದೆ ಒಂದು ಶಬ್ದ ಹೇಳಿದ್ರೆ ಮೋಕ್ಷ ನಿಮ್ಗೆ ಎಲ್ಲರಿಗೂ ಮೋಕ್ಷ ಗೊತ್ತಾಗತ್ತೆ ಆ ಶಬ್ದದ ಅರ್ಥ ಏನು ಶಬ್ದದ ಮೋಕ್ಷ ಬೇಕು ಮೋಕ್ಷ ಬೇಕು ಅಂದ್ರೆ ಏ ನಮ್ಗೆ ಮೋಕ್ಷವೇ ಬೇಡ ರೀ ಅಂತ ಹೇಳ್ತಾರೆ ಕೆಲವರು ಅಂದ್ರೆ ಅವ್ರಿಗೆ ಗೊತ್ತಿಲ್ಲ ಮೋಕ್ಷ ಅಂದ್ರೆ ಸುಖದಿಂದ ಬಾಳೋದು ಯಾವಾಗ್ಲೂ ಸುಖದಿಂದ ಬಾಳೋದು ಮೋಕ್ಷ ಈ ಅರ್ಥವನ್ನ ತಿಳ್ಕೊಳ್ಳೋದು ಸೊ ಅಂಡ್ ದೆನ್ ಯು ಡೈಜೆಸ್ಟ್ ಇಟ್ ಯಾಕೆ ಇವಾಗ ಸುಖ ಇಲ್ಲವ ಸೊ ದೀಸ್ ಟೈಪ್ ಆಫ್ ದಿಸ್ ಒಂದು ಯುಕ್ತಿಯಿಂದ ತಿಳ್ಕೊಳ್ಳೋ ಅದಕ್ಕೆ ಅರ್ಥ ಜ್ಞಾನ ಪೂರ್ವಕ ಸೊ ಈ ಒಂದೊಂದು ವಿಷಯವು ಅರ್ಥಜ್ಞಾನ ಪೂರ್ವಕವಾಗಿ ನಾವು ಅದನ್ನ ಗ್ರಹಿಸಬೇಕು ಗ್ರಹಿಸೋದು ಅಂದ್ರೆ ವಿ ಹ್ಯಾವ್ ಟು ಕಾಂಪ್ರಿಹೆಂಡ್ ಅವಾಗ ನಮ್ಗೆ ಡೌಟ್ ಬರ್ತದೆ ಏ ನಮ್ ಕಾಂಪ್ರಿಹೆನ್ ವಿ ಆರ್ ಆಲ್ ಕಿಂಡರ್ ಗಾರ್ಡನ್ಸ್ ನಮ್ಗೆ ಕಾಂಪ್ರಿಹೆನ್ಷನ್ ಅಷ್ಟಿಲ್ಲ ಅಂದ್ರೆ ವಿ ಆಲ್ ಆಲ್ವೇಸ್ ವಿ ಪುಟ್ ಅವರ್ ಸೆಲ್ಫ್ ಭಯದಿಂದ ಕೀಳು ಮಾಡಿಕೊಳ್ತೀವಿ ಆ ಭಯನೂ ಬೇಕಾಗಿಲ್ಲ ಯಾಕೆ ಅಂದ್ರೆ ಆ ಗುರು ಮೂಲಕವಾಗಿ ಪಾಠ ಬರುವಾಗ ಆ ಗುರುಗೇನೋ ಆ ಸಾಮರ್ಥ್ಯ ಇರುತ್ತೋ ಇಲ್ಲವೋ ಇಟ್ ಇಸ್ ಡೌಟ್ಫುಲ್ ಸೊ ಗುರುಗೆ ಅವರ ಗುರು ಕೊಟ್ಟಿರ್ತಾರೆ ನೀವು ಈ ತರ ಇದನ್ನ ಮಾಡಿ ಗುರುಗಳು ಅನುಗ್ರಹಕರು ಯಾರು ಬೇಕಾರೆ ಕೊಟ್ಟು ಇದನ್ನ ನೀವು ಹೀಗೆ ಹೇಳಿ ಹೇಳೋವಾಗ ಮನಸ್ಸಿಟ್ಟು ಅದೇ ಕ್ರಮ ಹೇಳ್ತಾರೆ ಬೋಧನೆ ಮಾಡ್ತಾರೆ ಸೊ ಸೊ ಇವನ ಗುರು ಅವನಿಗೇನು ಏನೋ ಇಲ್ಲ ದೇವರು ಬಾಯಿ ಮುಚ್ಚಿಬಿಟ್ರೆ ಬಾಯಿ ನಿಂತು ಹೋಗುತ್ತೆ ದಟ್ ಗುರು ವಿಲ್ ಬಿಫೋರ್ ದ ಪಾಠ ಹಿ ವಿಲ್ ಪ್ರೇ ಹೇಗೆ ಪ್ರೇ ಮಾಡ್ಬೇಕು ಮಾಡಿ ಅವರನ್ನ ದೇವರು ನನ್ನಲ್ಲಿನೂ ನನ್ನ ವಾಕಲ್ಲಿನೂ ನನ್ನ ವಾಕ್ ಮೂಲಕವಾಗಿ ಆ ಯಾರು ಕೇಳ್ತಾನೋ ನಮ್ಮ ಶಿಷ್ಯ ಯಾರು ಕೇಳ್ತಾನೋ ಅವನು ಕಿವಿ ಮೂಲಕವಾಗಿ ಹೋಗಿ ಮನಸ್ಸಲ್ಲಿ ಏನಿದ್ರು ಕಶ್ಮಲ ಇದ್ರ ತೆಗೆದು ಸ್ಥಿರ ಮಾಡಿಸಿ ದೇವರೇ ಅಲ್ಲೇ ನಿಲ್ಲು ಅಂತ ವಾಯುದೇವರನ್ನ ಕಾಲನ್ನ ಹಿಡ್ಕೊಳ್ಳೋದು ಪರಂಪರೆಯಾಗಿ ಸೊ ಹಾಗೆ ಅದೇ ಹೇಳೋದು ಅದು ಗುರು ಮಾಡ್ಸೋದು ಸೊ ಅದು ಮಾಡಿಸೋವಾಗ ನಮ್ಗೆ ಗ್ರಹಣ ಆಗಿಬಿಡತ್ತೆ ಗುರು ಹೇಳ್ಕೊಡುವಾಗ ಅದು ನಮ್ಗೆ ನಮ್ಮ ಎಬಿಲಿಟೀಸ್ ಇಲ್ಲದಿದ್ದರೂ ನಮ್ಗೆ ಗ್ರಹಣ ಆಗತ್ತೆ ಅದು ಗುರು ಪ್ರಸಾದ ಅಂತ ನಾವು ಹೇಳ್ತೀವಿ ಅದು ಯಥಾಯೋಗ್ಯವಾಗಿ ಬರುತ್ತೆ ಸೊ ಅದಕ್ಕೆ ಶ್ರವಣ ಅದಕ್ಕೆ ಏನಾದ್ರೆ ಕಥಾಶ್ರವಣವೇ ಜ್ಞಾನ ಯಜ್ಞ ಅಂತ ಹೇಳ್ತಾರೆ ಯಾರ ಕಥಾಶ್ರವಣ ನಾವು ಹೇಳ್ತೀವಿ ದೇವರ ಕಥಾಶ್ರವ ಹರಿಯ ಕಥಾಶ್ರವ ಭೀಮಮೂರ್ತಿ ಅದು ಅದ್ರ ಜೊತೆಲಿ ಇನ್ನೊಂದು ಹೇಳ್ತಾರೆ ಅದು ಮಾತ್ರ ಅಲ್ಲ ಕಥಾಶ್ರವಣ ಆಫ್ ದ ಹರಿಭಕ್ತ ಅಂತ ಇವಾಗ ವಾದಿರಾಜರು ವ್ಯಾಸರಾಯರ ಆರಾಧನೆ ಬರುತ್ತಲ್ಲ ಅವರ ಬಗ್ಗೆ ಕೇಳೋದು ನಮಗೆ ಜ್ಞಾನಯಜ್ಞ ಆಗತ್ತೆ ಅದು ಹೇಗೆ ಜ್ಞಾನಯಜ್ಞ ಆಗತ್ತೆ ಮೋಕ್ಷ ಹೇಗೆ ಬರುತ್ತಂದ್ರೆ ಅಲ್ಲಿ ನಾವು ಹರಿಕಥಾಂಸಾರದಲ್ಲಿ ಹೇಳಿರುವಂತೆ ವಾದಿರಾಜರ ಆರಾಧನೆಯಲ್ಲಿ ವಾದಿರಾಜರು ಮಾಡಿದ್ದು ವಾದಿರಾಜರ ಜೀವನ ಚರಿತ್ರೆ ವಾದಿರಾಜರ ವರ್ಕ್ಸ್ ವಾದಿರಾಜ ಸೋತ ಮಾಡೋವಾಗ ಅಲ್ಲಿ ಮಾಡೋರು ಯಾರು ವಾದಿರಾಜರಲ್ಲಿ ನಿಂತು ಆ ಭಗವಂತನೇ ಮಾಡಿಸ್ತಾ ಇದ್ದಾನೆ ಭಗವಂತ ವಾದಿರಾಜರು ಅಂಬೋ ಒಂದು ಮಾಧ್ಯಮವನ್ನ ಇಟ್ಟುಕೊಂಡು ಮಾಡ್ತಾರೆ ಸೊ ಮಹಿಮೆ ಆಕ್ಚುಲಿ ಎಲ್ಲಿ ಹೋಗತ್ತೆ ಇವಾಗ ತಿರುಗಾ ಭಗವಂತನಲ್ಲೇ ಹೋಗತ್ತೆ ಆ ತಿಳುವಳಿಕೆಯಿಂದ ಆರಾಧನೆಗಳು ಅದಕ್ಕೆ ಆರಾಧನೆ ಎಂಬ ಶಬ್ದದಿಂದ ನೋಡಿದ್ರೆ ಆರಾಧನೆ ಎಂಬುದು ವೇದವ್ಯಾಸರು ಲಕ್ಷ್ಮಿ ಮತ್ತು ವಾಯುದೇವರು ಇವರ ಮಹಿಮೆ ಅದಕ್ಕೆ ಹರಿಕಥಾಮೃತಸಾರ ಅವರ ಮಹಿಮೆ ಬರುವಂತ ಸೊ ಅಲ್ಲಿ ಅದನ್ನ ನೋಡ್ಬೇಕು ಅವರು ಮೂರು ಜನ ಮೂಲಕವಾಗಿ ವಾದಿರಾಜರ ಮನವ ವ್ಯಾಸರಾಯರ ಮನದ ಸೊ ಒಂದೊಂದು ಆರಾಧನೆ ಅದಕ್ಕೆ ಭಗವಂತನ ಭಕ್ತರ ಕಥಾಶ್ರವಣ ಅವರ ಬಿಂಬ ನಿಂತಲ್ಲಿ ಮಾಡಿದೆ ಅಂತ ತಿಳ್ಕೊಂಡು ಆ ಬಿಂಬನೆ ನನ್ನಲ್ಲಿ ಇದ್ದಾನೆ ಸೊ ಅದಕ್ಕೆ ಹೇಳ್ತಾರೆ ಕಥಾಶ್ರವಣ ಭಕ್ತ ಅದು ಆಗತ್ತೆ ಅಂತ ಹೇಳ್ತಾರೆ ಸೊ ಇದು ಮಾಡುವಾಗ ಇದಕ್ಕೆ ಏನು ಮಾಡಬೇಕು ಇದು ಅಂತ ಹೇಳಕ್ಕೆ ಯೋಗ ಅನ್ವಯ ಮಾಡಿ ಒಂದು ಎಕ್ಸಾಂಪಲ್ ಇಂದ ಇದನ್ನ ಕೊಡ್ತಾರೆ ಹೇಗೆ ಮಾಡಬೇಕು ಅಂಬುದನ್ನ ಹೇಳ್ತಾರೆ ಇದಕ್ಕೆ ಫಸ್ಟ್ ನಮ್ಗೆ ಫಸ್ಟ್ ಏನ್ ಹೇಳ್ತಾರಂದ್ರೆ, ಅಷ್ಟಾಂಗ ಯೋಗ ಅಲ್ಲ ನಾವು ಕೇಳಿದೀವಿ, ಯೋಗದ ಎಂಟು ಮುಖಗಳು ಯಮ ನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಾಹಾರ ಧಾರಣ ಧ್ಯಾನ ಸಮಾಧಿ ಅಂತ ಪಾಪ್ಯುಲರ್ ಎಲ್ಲಾ ಕಡೆ ಬರುತ್ತೆ. ಅದು ವಿವರಗಳು ಹೇಳೋ ಯಮ ಎಷ್ಟು ನಿಯಮ ಎಷ್ಟು ಇರೋ ಪಾಪ್ಯುಲರ್ ಆಗಿ ಬರೋದು ಐದೈದು ಕೊಡ್ತಾರೆ, ಮತ್ತು ಕೆಲವು ಕಡೆ ಹತ್ತತ್ತು ಅಂತ ಕೊಡ್ತಾರೆ, ಹನ್ನೆರಡು ಹನ್ನೆರಡು ಅಂತ ಕೊಡ್ತಾರೆ. ಇದು ಯಾಕೆ ಇದು ಬರುತ್ತೆ ಅಂತ ಹೇಳಿದಾಗ ಹೇಳ್ತಾರೆ, ಯಮ ನಿಯಮಗಳು ಮಾಡುವಾಗ ಅದನ್ನ ಅದು ಹೇಗೆ ಅಂತ ಹೇಳುವಾಗ ಹೇಳ್ತಾರೆ, ಈ ಯಮ ನಿಯಮಗಳು ಎರಡು ಇದಲ್ಲ, ಈ ಯಮ ನಿಯಮಗಳು ಅಂದ್ರೆ ಬೇಸಿಕಲಿ ನಮ್ಮ ಮಾರಲ್ ರೆಸ್ಪಾನ್ಸ್, ಯಮ ಅಂಬುದು ಅವರ್ ಮಾರಲ್ ರೆಸ್ಪಾನ್ಸಿಬಿಲಿಟಿ, ಇನ್ ಶಾರ್ಟ್ ಮಾರಲ್ ರೆಸ್ಪಾನ್ಸಿಬಿಲಿಟಿ ಟುವರ್ಡ್ಸ್ ದ ಸೊಸೈಟಿ ವಿ ಲಿವ್ ಇನ್. ಅಹಿಂಸಾ, ಸತ್ಯ, ಕಳ್ಳತನ ಮಾಡಬಾರ್ದು, ಅಪರಿಗ್ರಹ, ಅಸ್ತೇಯ ಅಂತ ವಾಟ್ ಎವರ್ ದ ಎಲ್ಲಾ ಕಡೆನು ನ್ಯಾಯ ಏನೇನೆಲ್ಲ ಹೇಳ್ತೀವೋ ಅದು ಎಲ್ಲವನ್ನೂ ಅಲ್ಲಿ ಹೇಳ್ತಾರೆ, ಯಮದಲ್ಲಿ ಹೇಳ್ತಾರೆ ಹೌ ಯು ಶುಡ್ ಬಿ. ಅದು ಮತ್ತು ನಿಯಮ ಅಂದ್ರೆ ನಾವು ನಮ್ಮಲ್ಲಿ ಸ್ವಾಧ್ಯಾಯ ಮುಂತಾದ ನಮ್ಮಲ್ಲಿ ತಪ ಇದೆಲ್ಲ ನಾವು ಮಾಡ್ತಿಲ್ಲ, ನಮ್ಮಲ್ಲಿ ಬಳಸೋ, ದಟ್ ಇಸ್ ಓನ್ಲಿ ಟೂ ಥಿಂಗ್ಸ್. ಒನ್ ಇಸ್ ಯು ಆರ್ ಅಬ್ಸರ್ವರ್, ನೀವು ಯಾವನ್ನ ಅಬ್ಸರ್ವ್ ವಾಟ್ ಆರ್ ಆಲ್ ದ ಥಿಂಗ್ಸ್ ಯು ಹ್ಯಾವ್ ಟು ಡೂ ಫಾರ್ ಯುವರ್ ಸೆಲ್ಫ್, ಯು ಆರ್ ಅಪ್ಲಿಫ್ಟ್ಮೆಂಟ್ ಅಂಡ್ ಯುವರ್ ಥಿಂಗ್ ಟು ದ ಕಮ್ಯುನಿಟಿ. ಯಮ ನಿಯಮ ಇವರನ್ನ ಋತ್ವಿಕರಾಗ ಋತ್ವಿಜರಾಗ ಮಾಡ್ಕೊ, ಇದು ಒಂದು ಹೋಮ ಮಾಡ್ತೀವಿ ಅಂತ ಹೇಳ್ತೀವಲ್ಲ ಅದಕ್ಕೆ ಹೇಳ್ತಾ ಇದ್ದಾರೆ. ಇದು ಜ್ಞಾನ ಯಜ್ಞ ಅಂತ ಹೇಳಿದ್ರೆ, ಜ್ಞಾನ ಯಜ್ಞ ಅಂತ ಹೇಳ್ತಾರಲ್ಲ, ಇದು ಜ್ಞಾನ ಯಜ್ಞ ಹೇಗಾಗತ್ತೆ ಅಂತ ಅಲ್ಲಿ ವಿವರಣೆ ಮಾಡ್ತಾರೆ. ಇದನ್ನ ಯಜ್ಞಕ್ಕೆ ಯಾರು ಬೇಕು, ಋತ್ವಿಜರು ಬೇಕು. ಋತ್ವಿಜರು ಅಂದ್ರೆ ಆ ಋಗ್ವೇದ ಮಂತ್ರಗಳನ್ನ ಪಠಿಸುವವರು, ಪಠಿಸಿ ಅಲ್ಲಿ ಹೋಮದಲ್ಲಿ ಹಾಕುವವರು ಋತ್ವಿಜರು, ಅವರು ಹೋತೃಗಳು ಅಂತ ಕರೀತಾರಲ್ಲ ಅವರು. ಅದು ಏನು ನಮ್ಗೆ ಅಂದ್ರೆ ಈ ಯಮ ನಿಯಮಗಳು ಅಂತ ಇದಲ್ಲ, ಈ ಯಮನಿ ಅಂದ್ರೆ ಏನ್ ಹೇಳ್ತಾರೆ ಬೇಸಿಕ್ ಆಗಿ ಇಲ್ಲಿ ಏನ್ ಹೇಳ್ತಾ ಇದ್ದಾರಂದ್ರೆ, ವಿ ಫಸ್ಟ್ ಹ್ಯಾವ್ ಟು ಬಿಕಮ್ ಅ ಗುಡ್ ಹ್ಯೂಮನ್ ಬೀಯಿಂಗ್ ವಿತ್ ವ್ಯಾಲ್ಯೂಸ್. ಇದು ತುಂಬಾ ಮುಖ್ಯ, ಅಹಿಂಸಾ ಬೇಕು, ಯಾರನ್ನ ಹಿಂಸೆ ಮಾಡಬಾರದು, ಸತ್ಯ ಇದೆಲ್ಲ, ವಾಟ್ ಎವರ್ ಲೋಕಲ್ ವ್ಯಾಲ್ಯೂಸ್ ಇಸ್ ಹಿಯರ್, ಎಲ್ಲಾ ರಿಲಿಜನ್ ಹೇಳುವಂತ ವ್ಯಾಲ್ಯೂಸ್, ಹೌ ಯು ಶುಡ್ ಟ್ರೀಟ್ ಅದರ್ಸ್ ಇನ್ ದ ಕಮ್ಯುನಿಟಿ ಎಂಬುದು. ಅದು ಎರಡು ನಮ್ಗೆ ಋತ್ವಿಜರಾಗ್ತಾರಂತ. ಈ ಋತ್ವಿಜರಾಗಿ ಎರಡು ಹೋಮಗಳನ್ನ ಹೇಳ್ತಾರೆ, ಇವರುಗಳನ್ನ ಋತ್ವಿಜರಾಗ ಮಾಡ್ಕೋ, ಹೋತೃಗಳಾಗ ಇವರನ್ನ ಮಾಡ್ಕೋಬೇಕು. ಮತ್ತು ಇವ್ರನ್ನ ಹೋತೃಗಳಾಗಿ ಮಾಡ್ಕೊಂಡು ಏನನ್ನ ಹೋಮ ಮಾಡ್ಬೇಕು, ಎಲ್ಲಿ ಹೋಮ ಮಾಡ್ಬೇಕು, ಮೂರೇ ತಾನೆ. ಸೊ ಇವರು ನಮ್ಗೆ ಋತ್ವಿಜರಾದರು. ಆಮೇಲೆ ಏನನ್ನ ಹೋಮ ಮಾಡಬೇಕು, ಹೋಮ ಅಗ್ನಿ ಒಂದಿದೆ, ಹೋಮದಲ್ಲಿ ಹಾಕಬೇಕು. ಹೋಮದಲ್ಲಿ ಏನಿದೆ, ಒಂದು ಅಗ್ನಿ ಇರುತ್ತೆ, ಅಗ್ನಿಯಲ್ಲಿ ಹವಿಸನ್ನ ಹಾಕ್ತೀವಿ. ಋತ್ವಿಜರಾಯ್ತು, ನಾವೇ ಯಜಮಾನರು, ನಾವು ಯಜಮಾನರು, ವ್ಯಾದ ಯಜಮಾನ. ನಮ್ಗೆ ಋತ್ವಿಜರು ಯಾರು ಅಂದ್ರೆ ಇದೆಲ್ಲ ಈ ಯಮ ನಿಯಮಗಳು. ವಿ ಇಂಪ್ರೂವ್ ಅವರ್ ಸೆಲ್ಫ್, ನಮ್ಮ ಕೊಳೆ ಬೇಸಿಕಲಿ ನಮ್ಮ ಕೊಳೆಯನ್ನ ತೆಗೆದಾಯ್ತು, ನಮ್ಮ ಕೊಳೆಯನ್ನ ತೆಗೆಯೋದೇ ಯಮ ನಿಯಮಗಳಾಗತ್ತೆ. ಇಲ್ಲಿ ಅಗ್ನಿ ಯಾರು ಅಂದ್ರೆ, ಅಗ್ನಿ ಎಂಬುದು ವಿಷ್ಣುವೇ ಅಗ್ನಿ, ವಿಷ್ಣುವಾಕ್ಯ ಅಗ್ನಿ, ಆ ವಿಷ್ಣು ಎಂಬ ಅಗ್ನಿ. ಅಗ್ನಿಯಲ್ಲಿ ಏನು ಕೊಡಬೇಕು ನಾವು, ಅಗ್ನಿಯಲ್ಲಿ ಏನು ಕೊಡುವಂತ ವಸ್ತು ಏನು ಅಂದ್ರೆ, ಅಗ್ನಿಯಲ್ಲಿ ಏನ್ ಮಾಡ್ತಾರೆ ಹೋಮ ಮಾಡೋರು, ಈ ಕಾಲ ಅಲ್ಲ ಆ ಕಾಲದಲ್ಲಿ ಹೋಮ ಮಾಡೋರು, ಶ್ರೇಷ್ಠವಾದದ್ದು ಸೋಮಲತೆ ಅಂತ ಬಳಸ್ತಾರೆ. ಆ ಸೋಮಲತೆಯನ್ನ ನಾವು ನೋಡಿದೀವಿ, ಒಂದು ಕಡೆ ನೋಡಿದೀವಿ ದೀಕ್ಷಾ ಉಪಸದ ಅಂತೆಲ್ಲ, ಶೋಷತಿ ಅಶೋಷ್ಠಿ ಅಶೋಷ್ಠಿ ಅದೆಲ್ಲ ನೋಡ್ತಾ ಬಂದಿವಿಲ್ಲ, ಅದನ್ನ ಇಲ್ಲಿ ಹೇಳ್ತಾರೆ. ಏನ್ ಮಾಡ್ತಾರೆ ಫಸ್ಟ್, ಏನ್ ಮಾಡ್ತಾರೆ ಅಂದ್ರೆ ಸೋಮಲತೆಯನ್ನ ಹೋಮಿಸೋ ವಸ್ತು ಆ ಅಗ್ನಿ. ಅಗ್ನಿ ಇಸ್ ವಿಷ್ಣು, ನಾವು ಯಜಮಾನ. ಯಜಮಾನ ಆ ಋತ್ವಿಜರು ಯಾರು, ದ ಗೈಡಿಂಗ್ ಪೀಪಲ್ ಯಾರು ಅಂದ್ರೆ, ಈ ನಾವು ಮಾಡುವ ಕಾಲ, ಅಟ್ಲೀಸ್ಟ್ ಮಾಡುವ ಕಾಲದಲ್ಲಿ ಈ ಒಂದು ಯಮ ನಿಯಮಗಳು ಬೇಕು, ಯಮ ನಿಯಮಗಳು ಬೇಕು ನಮ್ಮ ಜೀವನದಲ್ಲಿ. ಇದು ಸಂತೋಷಗಳು ಬಳಸುವುದು. ಅಲ್ಲಿ ಹಾಕುವ ದ್ರವ್ಯ ಯಾವುದು ಅಂದ್ರೆ, ಪ್ರಸಿದ್ಧ ಹೋಮದಲ್ಲಿ ಸೋಮಲತೆಯನ್ನ ಹಾಕ್ತಾರೆ. ಸೋಮಲತೆ ಅಂತ ಒಂದು ಬಳ್ಳಿ, ಆ ಬಳ್ಳಿಯನ್ನ ಹಾಕ್ತಾರೆ. ಇಲ್ಲಿ ಏನ್ ಹಾಕಬೇಕು ಅಂದ್ರೆ, ನಮ್ಮ ಮನಸ್ಸು, ಮನಸ್ಸು ಅಂಬೋದು ಅದು ಸೋಮಲತೆ. ಭಕ್ತ್ಯಾ ಅಲಂಕೃತ ಮನ ಸೋಮಹ ಅಂತ ಹೇಳ್ತಾರೆ. ಆ ಸೋಮಲತೆ ಮನಸ್ಸು, ಆ ಮನಸ್ಸನ್ನ ವಿಷ್ಣು ಅಂಬೋ ಅಗ್ನಿಯಲ್ಲಿ ಹಾಕಬೇಕು. ಸೊ ಫಸ್ಟ್ ಪ್ರೊಸೀಜರ್ ಏನು ಇದಕ್ಕೆ, ಅಗ್ನಿ ಇದಕ್ಕೆ, ಫಸ್ಟ್ ನಮ್ಮ ಈ ಯಮ ನಿಯಮ, ಈ ಒಂದು ಯಮ ನಿಯಮಗಳನ್ನ ಮೂಲಕವಾಗಿ ಈ ಋತ್ವಿಜರನ್ನ ಇಟ್ಟುಕೊಂಡು ಈ ಮನಸ್ಸನ್ನ ಹೋಮಿಸೋದು. ಏನ್ ಹೋಮದಲ್ಲಿ ಏನಾಗತ್ತ, ಇದನಿಂದ ಏನಾಗತ್ತ ಅಂದ್ರೆ, ಯಮ ನಿಯಮಗಳ ಮೂಲಕವಾಗಿ ನಮಗೆ ಈ ಕಾಮ ಕ್ರೋಧ ಮದ ಮಾತ್ಸರ್ಯ ಈ ಮೋಹ ಇದೆಲ್ಲ ಅರಿಷಡ್ ವರ್ಗಗಳು ಅಂತ ಏನೇನು ಮನಸ್ಸಲ್ಲಿ ನೋಡಿ, ನಮ್ಮ ಮನಸ್ಸಲ್ಲಿ ಒಳ್ಳೆದು ಇದೆ ಕೆಟ್ಟದ್ದು ಇದೆ ಎರಡೂ ಇದೆ, ಎರಡು ಮಿಶ್ರ ಕಾಮ ಇದೆ ಕ್ರೋಧ ಇದೆ ಲೋಭ ಇದೆ ಮದ ಮಾತ್ಸರ್ಯ ಎಲ್ಲ. ಸಮಟೈಮ್ಸ್ ವಿ ಅವರ್ ಸೆಲ್ಫ್ ಫೀಲ್ ಇಟ್ ಸಮಟೈಮ್ಸ್ ಬರುತ್ತಲ್ಲ. ಸೊ ಇದು ಇದೆಲ್ಲ ಯಾಕೆ ಕಂಟ್ರೋಲ್ ಮಾಡೋದು ಅಂದ್ರೆ ಈ ಯಮ ನಿಯಮವನ್ನ ಪ್ರಾಕ್ಟೀಸ್ ಮೇಲೆ, ದೇವರ ಅನುಗ್ರಹವೇ, ದೇವರ ಅನುಗ್ರಹದಿಂದ ಇದನ್ನ ಪ್ರಾಕ್ಟೀಸ್ ಮಾಡಿ ಪೂರ್ತಿ ನಾವು ತೆಗಿಲಿಕ್ಕೆ ಆಗೋದಿಲ್ಲ. ನಮ್ಗೆ ಕಾಮಕ್ರೋಧ ಕೋಪ ಸಿಟ್ಟು ಎಲ್ಲ ಬಂದೇ ಬರುತ್ತೆ. ಕಡಿಮೆ ಲಾಸ್ಟ್ ಇಯರ್ಕ್ಕಿಂತ ಈ ಇಯರ್ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳೋಣ, ಆ ದೇವರ ಅನುಗ್ರಹದಿಂದ ಆಗತ್ತೆ. ಅದನ್ನ ಮಾಡಿಸಿ ಮನಸ್ಸಲ್ಲಿ ಅದನ್ನ ಮಾಡಿ ಅದನ್ನ ಹೋಮ ಮಾಡಿ ದೇವರಿಗೆ ಕೊಡೋದು, ಈ ಸೋಮಲತೆ ಕೊಡುವಂತ ಒಂದು ಪ್ರಕ್ರಿಯೆ ಇದಾಗತ್ತೆ. ಇದು ಇದು ಫಸ್ಟ್ ಪ್ರಕ್ರಿಯೆ. ಇದು ಮಾಡುವಾಗ ಏನ್ ಹೇಳ್ತಾರಂದ್ರೆ, ಇದಕ್ಕೆ ಹೋಮ ಮಾಡುವಾಗ ಹೋತೃಗಳು ಮಾತ್ರ ಇರೋದಿಲ್ಲ, ಅಲ್ಲಿ ಅಧ್ವರ್ಯು ಎಂಬುದು ಇರತ್ತೆ. ಅಂದ್ರೆ ಅಧ್ವರ್ಯು ಯಾರು ಅಂದ್ರೆ ಈ ಬುದ್ಧಿ, ನಮ್ಮ ಬುದ್ಧಿ ಅಧ್ವರ್ಯು. ಪ್ರಸಿದ್ಧ ಹೋಮದಲ್ಲಿ ಅಧ್ವರ್ಯ ಏನು ಮಾಡ್ತಾನಂದ್ರೆ, ಅಧ್ವರ್ಯ ಕೆಲಸ ಏನು ಅಂದ್ರೆ, ಅವನು ಇಲ್ಲಿ ಆ ಕುಂಡವನ್ನ ಅಗ್ನಿಕುಂಡವನ್ನ ಇಷ್ಟು ಅಂಗುಲ ಇಷ್ಟು ಆ ಒಂದು ಸರ್ಕಂಫರೆನ್ಸ್ ಲೆಂತ್ ಬ್ರೆತ್ ಅದೆಲ್ಲ ನಿಯಮನ ಮಾಡೋದು, ಆಮೇಲೆ ಯಾವ್ಯಾವ ಈ ಹೋಮಕ್ಕೆ ಯಾವ್ಯಾವ ಸಮಸ್ಯೆಗಳನ್ನ ತರಬೇಕು, ಯಾವ ಯಾವ್ದನ್ನ ಈ ಸಲಕರಣೆ ಬೇಸಿಕಲಿ ಎಲ್ಲ ಸಲಕರಣೆ ಆ ಪಾತ್ರೆಗಳು ಎಲ್ಲವನ್ನು ತಂದು ಈ ಯಜಮಾನನಿಗೆ ಉಪಕಾರ ಮಾಡುವವನು. ಆವಾಗ ಯಜಮಾನನ್ಗೆ ಎಲ್ಲ ಉಪಕಾರ ಮಾಡಿ ಅವನು ಕುಶಲನಾಗ್ತಾನೆ. ಕುಶಲ ಅಂದ್ರೆ ಆ ಒಂದು ನಿಪುಣನಾಗ್ತಾನೆ ಯಜಮಾನರಿಗೆ ಇವರು ಉಪಕಾರ ಮಾಡೋದು, ಅವ್ರಿಗೆ ಅಧ್ವರ್ಯ. ಇಲ್ಲಿ ಯಾರು ಅಧ್ವರ್ಯ ಈ ಸಲಕರಣೆ ಎಲ್ಲ ಕೊಟ್ಟು ನಮ್ಗೆ ಪ್ರಿಪರೇಷನ್ ಎಲ್ಲ ಮಾಡೋದು ಯಾವ್ದು ಅಂದ್ರೆ ನಮ್ಮ ಬುದ್ಧಿ, ಮನಸ್ಸನ್ನ ಹೋಮಿಸ್ತಾ ಇದ್ದೀವಿ. ಮನಸ್ಸಲ್ಲಿ ಒಳ್ಳೇದು ಕೆಟ್ಟದಿರತ್ತೆ, ಕೆಟ್ಟದನ್ನ ಕಾಮಕ್ರೋಧವನ್ನ ಕೊಡ್ತಾ ಇದೀವಿ. ಆ ಕಾಮಕ್ರೋಧ ಎಲ್ಲ ಕೊಡಬೇಕು ಅಂದ್ರೆ ನಮ್ಗೆ ಅಸಿಸ್ಟೆಂಟ್ ಯಾರು, ಅಧ್ವರ್ಯ ಯಾರು ಅಂದ್ರೆ ನಮ್ಮ ಬುದ್ಧಿ. ನಮ್ಮ ಬುದ್ಧಿ ಜೊತೆಲಿ ಮನಸ್ಸನ್ನ ಯಾವಾಗ್ಲೂ ಯಾವ ಕರ್ಮದಲ್ಲಿನೂ ಫಾಲೋ ಯುವರ್ ಹಾರ್ಟ್ ಅಂತ ಹೇಳ್ತಾರೆ, ಫಾಲೋ ಯುವರ್ ಮೈಂಡ್ ಅಂತ ಹೇಳ, ಫಾಲೋ ಯುವರ್ ಹಾರ್ಟ್ ಹೃದಯ ಅಂದ್ರೆ ಅಲ್ಲಿ ಬುದ್ಧಿನೂ ಸ್ವಲ್ಪ ಬರುತ್ತೆ. ಸೊ ಬುದ್ಧಿ ಸಹಿತವಾಗಿ ಅದನ್ನ ಬುದ್ಧಿಯಿಂದ ತಿಳ್ಕೊಂಡು ಯಾಕೆ ಕೊಡಬೇಕು, ಯಾಕೆ ನಾನು ಕಾಮವನ್ನ ಸ್ವಲ್ಪ ಕಡಿಮೆ ಮಾಡ್ಕೋಬೇಕು, ಕ್ರೋಧವನ್ನ ಯಾಕೆ ಕಡಿಮೆ ಮಾಡ್ಕೋಬೇಕು, ಇದನ್ನ ಅನಲೈಸ್ ಮಾಡುವಂತ ಬುದ್ಧಿ, ಅದನ್ನಿಂದ ಅದನ್ನ ಕೊಡುವುದು. ಇದು ಒಂದು ಯಜ್ಞ. ಈ ಯಜ್ಞ ಆದ ಮೇಲೆ ಇನ್ನೊಂದು ಮಾಡ್ತಾರೆ. ಏನ್ ಮಾಡ್ತಾರಂದ್ರೆ ಈ ಸೋಮಲತೆ ಇದು ಮನಸ್ಸು ಸೋಮಲತೆ ಅದಾಯ್ತು. ಇನ್ನೊಂದು ಏನು ಅಂದ್ರೆ ಸೋಮಲತೆಗೆ ಇದು ಅನ್ವಾಂಟೆಡ್ ಹೋಗೋದಕ್ಕೆ ಇದು ಹೇಳ್ತಾರೆ. ಇನ್ನೊಂದು ಇದೇ ಮನಸ್ಸನ್ನ ಬಳಸಬೇಕು. ಇವಾಗ ಈ ಮನಸ್ಸು ಸೋಮಲತೆ ಅಂತಾನೆ ಹೇಳೋದು. ಇಲ್ಲಿ ಏನ್ ಮಾಡ್ಬೇಕು ಅಂದ್ರೆ ಮನಸ್ಸನ್ನ ಅಲ್ಲಿ ಯಜ್ಞ ಯಾಗದಲ್ಲಿ ಈ ಸೋಮಲತೆಯನ್ನ ಹಾಗೆ ಹಾಕೋದಲ್ಲ, ಸೋಮ ರಸವನ್ನ ಹಿಂಡಬೇಕು. ಅದ ಸೋಮಲತೆಯನ್ನ ತಂದು ಅದನ್ನ ಕುಟ್ಟುತ್ತಾರಂತ, ಅದನ್ನ ಕುಟ್ಟಬೇಕು, ಅದನ್ನ ಕುಟ್ಟಿ ಆ ರಸವನ್ನ ಅಲ್ಲಿ ಹಾಕಬೇಕು. ಇಲ್ಲಿ ಏನಾಯ್ತು ನಮ್ಗೆ, ಫಸ್ಟ್ ನಮ್ಮ ಮನಸ್ಸು ಅಂಬೋ ಅದು ಸೋಮಲತೆ ಅಂದ್ರೆ ಸೋಮಲತೆಯಲ್ಲಿ ಇರುವಂತ ಅನ್ವಾಂಟೆಡ್ ಪೋರ್ಷನ್, ಮನಸ್ಸಲ್ಲಿ ಇರುವಂತ ಕಾಮ ಕ್ರೋಧ ಇದೆಲ್ಲ ತ್ಯಾಗ ಮಾಡಿದೆ. ಕಾಮ ಸೊ ಮನಸ್ಸು ಏನಾಯ್ತು ರಿಲೇಟಿವ್ಲಿ, ನಮ್ಮ ವಿಷಯದಲ್ಲಿ ರಿಲೇಟಿವ್, ಇದು ಜ್ಞಾನಿಗಳ ವಿಷಯ, ನಮ್ಮ ವಿಷಯದಲ್ಲಿ ರಿಲೇಟಿವ್, ಲಾಸ್ಟ್ ಇಯರ್ಕ್ಕಿಂತ ಈ ವರ್ಷ ನಮ್ಗೆ ಈ ಕಾಮ ಕ್ರೋಧ ಇದೆಲ್ಲ ಸ್ವಲ್ಪ ಕಡಿಮೆ ಆಯ್ತು, ಸ್ವಲ್ಪ ಕಸ ಎಲ್ಲ ಹೋಯಿತು. ಕಸ ಹೋದ ಮೇಲೆನು ನಮ್ಗೆ ಪ್ಯೂರ್ ಮೈಂಡ್ ಆದ ಮೇಲೇನು ಅದು ನಾವು ಒಳ್ಳೇದು ಮಾಡ್ಬೇಕು, ರಿಮೂವಿಂಗ್ ದ ಬ್ಯಾಡ್ ಥಿಂಗ್ ಅಂಡ್ ಡೂಯಿಂಗ್ ದ ರೈಟ್ ಥಿಂಗ್. ಅದು ರೈಟ್ ಥಿಂಗ್ ಮಾಡಬೇಕು ಅಂದ್ರೆ ಯು ಕೆನಾಟ್ ಗಿವ್ ಇಟ್ ಆಸ್ ಸಚ್. ಅದಕ್ಕೆ ಏನ್ ಮಾಡ್ತಾರಂದ್ರೆ ದ ಗುಡ್ ಪೋರ್ಷನ್ ಬ್ಯಾಡ್ ಪೋರ್ಷನ್, ಸೋಮಲತೆಯ ಬ್ಯಾಡ್ ಪೋರ್ಷನ್ ಕಸ್ಮೆಲ್ಲ ಹೋಯಿತು, ಗುಡ್ ಪೋರ್ಷನ್ ತಕೊಂಡು ಅದನ್ನ ಕುಟ್ಟುತ್ತಾರೆ. ಅದನ್ನ ಕುಟ್ಟೋದು ಅಂದ್ರೆ ಪಕ್ವ ಮಾಡೋದು. ಅಕ್ಕಿ ಭತ್ತದಿಂದ ವ್ರೀಹಿಯಿಂದ ಅಕ್ಕಿಯನ್ನ ತೆಗೆದ ಮೇಲೆ ಹಾಗೆ ನಾವು ತಿನ್ನೋದಿಲ್ಲ, ನೀರ್ ಹಾಕಿ ಸ್ವಲ್ಪ ವಿತ್ ಕುಕ್ ಇಟ್ ಪಕ್ವ ಮಾಡಿನೇ ತಿಂತೀವಲ್ಲ ನಾವು. ಹಾಗೆ ಇವಾಗ ಬಂದ ಈ ಸೋಮಲತೆಯನ್ನ ಕುಟ್ಟುತ್ತಾರ, ಒಂದು ಕಲ್ಲಿನಿಂದ ಕುಟ್ಟುತ್ತಾರಂತ, ಕುಟ್ಟಿ ರಸವನ್ನ ತೆಗಿತಾರ. ಇದು ಏನು ಕುಟ್ಟೋ ಕಲ್ಲು ಯಾವ್ದು ಅಂದ್ರೆ ಈ ಬುದ್ಧಿಯಲ್ಲಿ ವಿವೇಕ ಅಂತ ಇದೆ. ವಿವೇಕ ಅಂಬೋದು ಇಲ್ಲಿ ಏನು ಬುದ್ಧಿ ಯೂಸ್ ಮಾಡಿ ವಿವೇಕ ಅಂಬೋದು
ಆ ಒಂದು ತಿಳುವಳಿಕೆ ನಾವು ನೋಡಿದೆಲ್ಲ, ಅಭಿಮಾನವನ್ನ ಬಿಟ್ಟು ದೇವರೇ ಮಾಡ್ಸಂಗ್ ಚಂದಾಗಿ ಆ ವಿವೇಕ, ಯಾಕೆ ಮಾಡ್ತಾ ಇದ್ದೀವಿ, ಯಾಕೆ ದೇವರ ಹತ್ರ ನಾವು ಇದು ಬೇಕು ಅದು ಬೇಕು ಅಂತ ಯಾಕೆ ಕೇಳಬಾರದು? ಅದಕ್ಕೆ ಒಂದು ರೀಸನ್ ಡೆಫಿನೆಟ್ಲಿ ಇದೆ. ನೀನು ಅದಕ್ಕೆ ಹೇಳ್ತಾರೆ ಇಲ್ಲಿ ಇಲ್ಲಿ ಶ್ಲೋಕದಲ್ಲಿ 22ನೇ ಶ್ಲೋಕದಲ್ಲಿ ಹೇಳ್ತಾರೆ, ನೋಡು ಸ್ವಲ್ಪ ಬುದ್ಧಿ ವಿವೇಕವನ್ನ ಯೂಸ್ ಮಾಡು, ನೀನು ನಿನಗೆ ಕಷ್ಟ ಬಂದಿದೆಯಾ ಇಲ್ಲೋ ಜೀವನದಲ್ಲಿ, ದಿನಾಗ್ಲೂ ಬರ್ತಾನೆ ಇದೆ ಕಷ್ಟ, ನೀನು ಬೇಡಿದ್ಯಾ ಕಷ್ಟವನ್ನ ಅಂತ ಹೇಳ್ತಾರೆ. ನೀನು ಬೇಡದೆ ಕಷ್ಟ ಬಂತಲ್ಲೋ, ಹಾಗೇನೆ ನಿನ್ಗೆ ಲೌಕಿಕ ಸುಖಗಳು ಏನೇನ್ ಬೇಕೋ ನೀನ್ ಬೇಡದಲ್ಲ, ನಿನ್ ಕರ್ಮಕ್ಕೆ ಅನುಗುಣವಾಗಿ ದೇವ್ರು ಕೊಡ್ತಾ ಇದ್ದಾರೆ. ಇಷ್ಟು ಪೂಜೆ ಪುರಸ್ಕಾರ ಮಾಡಿ ಉಡಿ ಆಲ್ರೆಡಿ ಈಸ್ ದೇರ್ ಟು ಗಿವ್ ಆಲ್ ದಿಸ್, ಅದನ್ನೇ ಯಾಕೆ ಕೇಳ್ತಿ? ಸೊ ಅದಕ್ಕೆ ಕೇಳು. ಸೊ ಅದು ರೀಸನಿಂಗ್ ಕೊಡ್ತಾರೆ, ದಟ್ ಈಸ್ ವಿವೇಕ. ವಿವೇಕ ಎಂಬುವ ಶಿಲೆಯಿಂದ ಈ ಒಂದು ಸೋಮಲತೆ, ಅಲ್ಲಿ ಸೋಮಲತೆ ಇಲ್ಲಿ ನಮ್ಮ ಮನಸ್ಸು, ಪ್ಯೂರಿಫೈಡ್ ಮನಸ್ಸನ್ನ ಕುಟ್ಟಬೇಕು. ಏನು ಕೇಳಬಾರ್ದು, ನಾನು ಮಾಡಿ ಒಳ್ಳೆ ಕರ್ಮ ಮಾಡಿದ್ರೆ ನಾನು ಮಾಡ್ತೀನಿ, ನಂದು ಈ ತರ ಅಹಮ್ಮಮನು ತೆಗಿಯೋದು, ಇದೆಲ್ಲ ಕುಟ್ಟಿ 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 ಅಲ್ಲಿಂದ ಬರುವಂತ ಸೋಮಲತೆ ಇರುತ್ತೆ. ಸೋಮ ರಸ ಇವಾಗ ಬಂತು, ಈ ಸೋಮರಸವಂತದ್ದು. ಸೋಮರಸ ಅಂದ್ರೆ ಮನ, ಆ ಸೋಮರಸ ಅಂದ್ರೆ ಅದೇ ಶ್ರೇಷ್ಠ ಭಕ್ತಿ. ಸೋಮರಸಕ್ಕೆ ಏನ್ ಕೊಡ್ತಾರಂತ ಹಿಂದಿ ಬರೋದು ಯಾರು, ಅಲ್ಲಿ ಸೋಮಲತೆಯಿಂದ ಬರುವಂತ ರಸ. ಇಲ್ಲಿ ಸೋಮಲತೆ ಏನು, ಮನಸ್ಸು, ಮನಸ್ಸಲ್ಲಿ ಬುದ್ಧಿ ಸಹಿತವಾಗಿ ಯೂಸ್ ಮಾಡಿ ಕೆಟ್ಟದನ್ನ ತೆಗೆದೇವಿ, ವಿವೇಕವನ್ನ ಯೂಸ್ ಮಾಡಿ ಅದು ಚಂದಾಗಿ ಪಕ್ಕ ಭಕ್ತಿ. ಭಕ್ತಿ ಅನೇಕ ಮಜಲಲ್ಲಿ ಹೇಳ್ತಾರೆ, ಅಪಕ್ವ ಭಕ್ತಿ, ಪರಿಪಕ್ವ ಭಕ್ತಿ, ಪರಿಪಕ್ವ ಭಕ್ತಿ, ಅತೀ ಪರಿಪಕ್ವ ಭಕ್ತಿ, ಹೀಗೆ ಡಿಫ್ರೆಂಟ್ 4-5 ಸ್ಟೇಜಸ್ ಹೇಳ್ತಾರೆ. ಸೊ ಹಾಗದು ಮಾಡೋದು ಈ ವಿವೇಕದಿಂದ ಮಾಡಿ 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 ಆ ರಸ ಬಂದಲ್ಲ, ಆ ರಸವನ್ನ ಭಗವಂತನಿಗೆ ಅಲ್ಲಿ ಹೋಗಿಸೋದು. ಎರಡನೇ ಹೋಮ ಇದು, ಮೂರು ಹೊತ್ತು ಬರೀ ಆ ಕಾಲದಲ್ಲಿ ಪ್ರಾತಃ ಸವನ, ಮಾಧ್ಯಾಹ್ನ ಸವನ, ಸಾಯಂ ಸವನ, ಸುಮ್ಮನೆ ಬೆಂಕಿ ಮುಂದೆ ಕೂತ್ಕೊಂಡು ಮಾಡಿದ್ದು ಅಂತಲ್ಲ, ಈ ಚಿಂತನೆ ಮಾಡಿ ಅಲ್ಲಿ ಇರುವಂತ ಅಗ್ನಿಯಲ್ಲಿ ಭಕ್ತಿಯಿಂದ ತುಂಬಿದ ತಮ್ಮ ಮನಸ್ಸನ್ನ ಅಲ್ಲಿ ಕೊಡ್ತಾ ಇದ್ರು ದೇವರಿಗೆ. ಆ ರಸವನ್ನ ಅಲ್ಲಿ ಕೊಟ್ಟು ಉಳಿದದನ್ನ ತಾವು ಸ್ವೀಕಾರ, ಏನಂತ ಯಜ್ಞಶೇಷ, ಅದನ್ನ ಉಳಿದದನ್ನ ತಾವು ಸ್ವೀಕಾರ ಮಾಡ್ತಾ ಇದ್ರು. ಆಗಾಗ ಏನಾಗತ್ತೆ ಅಂದ್ರೆ, ಆ ರಸ ಕುಡಿದಾಗ, ಏನ ಭಕ್ತಿ ರಸ, ದೇವ್ರು ಅಂದ್ರೆ ದೇವರಿಗೆ ರಸ ಕೊಟ್ಟು ನಾವು ತಗೊಳ್ಳೋದು ಅಂದ್ರೆ ಬೇರೆ ಒಂದು ಇಲ್ಲ, ದೇವರದೇ ನೋಡ್ತಾ ಇದ್ದಾಗ ಅದಕ್ಕೆ ಫಲ ನಮ್ಮಲ್ಲಿ ಆ ಬಿಂಬ ಪ್ರತಿಬಿಂಬ, ನಮ್ಮಲ್ಲಿ ಭಕ್ತಿ ರಸ ಮನಸ್ಸು ಪೂರ್ತಿ ತುಂಬಿ ಹೋಗತ್ತಂತ. ಆ ಪಾನ ಮಾಡಿದ, ಆ ಶೇಷವನ್ನ ಪಾನ ಮಾಡಿದ, ಯು ಗೆಟ್ ಡ್ರಂಕ್, ಡ್ರಂಕ್ ವಿತ್ ಭಗವಂತನ ಭಕ್ತಿ. ಅದಕ್ಕೆ ಹುಚ್ಚು ಹಿಡಿಯಿತು, ಎನಗೆ ಹುಚ್ಚು ಹಿಡಿಯಿತು, ಅಚ್ಯುತನ ನಾಮವೆಂಬ ಹುಚ್ಚು ಹಿಡಿತು ಅಂತ. ಈ ಹುಚ್ಚು ಯಾಕೆಂದ್ರೆ ಈ ಪಾನ ಮಾಡಿದ್ದಲ್ಲಿ ಪೂರ್ತಿ ದೇವರಲ್ಲೇ ಅನ್ವಯನ ಆಗ್ಬಿಟ್ಟ. ಅದು ನಮ್ಗೆ ಇವಾಗೆಲ್ಲ ಬರಲ್ಲ, ಬಟ್ ಚೂರು ಚಾರು ಚಿಂತನೆ ಮಾಡಿದ್ರೆ ಚೂರು ಚಾರು ಬರುತ್ತೆ ನೋಡಿ, ಅದೇ ನಮ್ಗೆ ಸಾಕು. ಸೊ ಇದನ್ನ ಅವನು ಪಾನ ಮಾಡಿದ್ದಾಗೆ ಈ ಒಂದು ಕುಡಿದವರಿಗೆ ತಮ್ಮನ್ನ ಸುತ್ತು ಏನು ಅಂತ ಗೊತ್ತಾಗೋದಿಲ್ಲ ಅಂತ. ಇವ್ರಿಗೆ ಹಾಗಿಲ್ಲ, ಇವ್ರಿಗೆ ಚೆನ್ನಾಗಿ ಗೊತ್ತಾಗುತ್ತೆ, ಡಿಫ್ರೆನ್ಸ್ ಇಸ್ ಇವ್ರಿಗೆ ಚೆನ್ನಾಗಿ ಇವಾಗೆ ತನ್ನಲ್ಲಿ ನಿಂತು ಎಲ್ಲ ಭಗವಂತನೇ ತನ್ನ ಮೈ ಎಂಬುದು ಮರ್ತೋಗತ್ತೆ. ಮರ್ತೋಗತ್ತ ಅಂತಿಲ್ಲ ಅವ್ರಿಗೆ, ನಾಟ್ ಲೈಕ್ ಅ ಡ್ರಂಕರ್ಡ್ ತರ ಮರ್ತೋಗತ್ತ ಅಂತಿಲ್ಲ, ಇದು ನನ್ನ ಮೈಯೇ ಅಲ್ಲ, ದೇವರು ಕೊಟ್ಟು ಇದು ಚಿಕ್ಕ ಜೀವ ಕೊಟ್ಟು ಎಲ್ಲ ಮಾಡಿಸಿದ್ದ ಅಂತ ಮೈ ಮರೆತು. ಅಲ್ಲಿ ಮೈ ಮರೆತು ಎಂಬುದಕ್ಕೆ ಇಷ್ಟು ಕೊಡ್ತಾರೆ. ಆವಾಗ ಭಕ್ತಿ ತುಂಬಿದಾಗ ಎಲ್ಲಾ ಕಡೆ ದೇವರ್ ನೋಡೋವಾಗ ಮೈ ಮರೆತು ಬಿಡ್ತಾನೆ. ಮೈ ಮರೆತು ನೆಕ್ಸ್ಟ್ ಏನಂದ್ರೆ, ಇದು ಹೋತೃ ಆಯ್ತು, ಅಧ್ವರಿ ಆಯ್ತು, ಇನ್ನೊಬ್ಬ ಬಂದು ಉದ್ಗಾತ್ರು, ಅವನು ಗಾನ ಹೇಳ್ತಾರಂತ. ಅದಕ್ಕೆ ವಾಯುದೇವರಿಗೆ ತರ್ತಾರ ಅದನ್ನ, ಉದ್ಗೀತ ಹೇಳೋನು ಅಂತ. ಸೊ ಈವಾಗ ಅವನು ವಿಠಲ ಎಂದು ಒಮ್ಮೆ ಹಟ್ಟ. ಸೊ ಒಮ್ಮೆ ಎಲ್ಲಿ ಬರುತ್ತೆ ಅಂದ್ರೆ ಇಷ್ಟು ಸ್ಟೇಜ್ ಇದು, ಇದನ್ನಂದ ಅವನು ವಿಠಲ ಅಂತ. ಸೊ ಅವ್ರುಗಳು ಆ ಸ್ಟೇಜ್ ಅನ್ನ ಮುಟ್ಟಿ ಅವ್ರು ಎಷ್ಟು ಸತಿ ಹೇಳ್ಬೇಕು, ಪೂರ್ತಿ ಆಯ್ತಲ್ಲ, ಒಮ್ಮೆ ವಿಠಲ ಅಂತ ಎಲ್ಲಾ ಕಡೆ. ಆ ವಿಠಲ, ಈ ವಿಠಲ ನನ್ನ ಎಲ್ಲಾ ಕಡೆ, ವಿಠಲ ರಾಮ ಕೃಷ್ಣ ಏನ್ ಬೇಕಾರ ಎಲ್ಲಾ ಕಡೆನು ಇವಾಗ ನೋಡ್ಲಕ್ಕೆ ಶುರು ಮಾಡ್ತಾರೆ. ಅದು ಹೇಗೆ ನೋಡ್ತಾರಂಬೋದನ್ನ ಈ ನೆಕ್ಸ್ಟ್ ಪದ್ಯದಲ್ಲಿ ಇದನ್ನ ಕೊಡ್ತಾ ಇದ್ದಾರೆ, ಐ ಮೀನ್ 22nd ಅದನ್ನ ಕೊಡ್ತಾರೆ. ಎಲ್ಲಾ ಕಡೆನು ವಿಠಲ ನೋಡ್ತಾನಂದ್ರೆ ಈ ವಿಠಲವನ್ನ ಎಲ್ಲಿ ನೋಡ್ತಾನೆ? ಇಷ್ಟು ತನಕ ನಾವು ಧ್ಯಾನ ಪ್ರಕ್ರಿಯೆ ಸಂಧಿಯಲ್ಲಿ ನಿತ್ಯ ವಸ್ತುಗಳು ತನಕ ನಿಲ್ಲಿಸಿದಿರಲಿಲ್ಲ, ಅದರಿಂದ ಒಂದು ಸ್ಟೆಪ್ ಮೇಲೆ ಹೋಗುತ್ತೆ. ನಿತ್ಯ ವಸ್ತು ಅಂದ್ರೆ ಪ್ರಕೃತಿ ತನಕ ನಿತ್ಯ ವಸ್ತುಗಳಲ್ಲಿ ಜಡದೆಲ್ಲ ತಂದಿದೀವಲ್ಲ, ಇವಾಗ ಅಲ್ಲಿ ಇರುವಂತ
ಜೀವವನ್ನೇ ತರ್ತಾ ಇದ್ದಾರೆ ನಿತ್ಯ ವಸ್ತು ಅಂತ. ಆ ನಿತ್ಯ ವಸ್ತು ಜೀವವು ನಿತ್ಯ ಅಲ್ಲ, ಆ ಜೀವನಲ್ಲಿ ಇರುವಂತ ವಿಠಲ. ಇವಾಗ ನನ್ನ ಜೀವನದಲ್ಲಿ ಏನು ಬಿಂಬರೂಪ ಏನಿದೆ ಗೊತ್ತಿಲ್ಲ, ನಾವು ಹರಿಯಂತೀವಿ ವಿಠಲ ಏನೋ ಹೇಳಿ, ಆ ವಿಠಲನೇ ಈ ವಾಯುದೇವರಲ್ಲಿ ಅವನಲ್ಲಿ ಇರುವಂತ ಬಿಂಬ. ನನ್ನ ಜೀವ ನನ್ನ ಜೀವನಲ್ಲಿ ಇರುವಂತ ಬಿಂಬ. ಮತ್ತು ಇವಾಗ ಈ ಪದ್ಯಕ್ಕೆ ಬಂದ್ರೆ ಈ ಪದ್ಯದಲ್ಲಿ ಮನವೇ ಮೊದಲಾದ ಇಂದ್ರಿಯದೊಳಗೆ ಅನಿಲ ದೇವನು ಅಂತ ಬಂತಿಲ್ಲ, ಅಲ್ಲಿ ಏನಂದ್ರೆ ಈ ಈ ಜೀವಕ್ಕೆ ಸ್ವರೂಪೇಂದ್ರಿಯಗಳು ಅಂತಾನು ಇರತ್ತೆ. ಜೀವದೇ ಆದಂತ ಅಪ್ರಾಕೃತವಾದ ಕಣ್ಣು ಕಿವಿ ಮೂಗು ಎಲ್ಲ ಇರತ್ತಲ್ಲ, ಅದು ಒಂದೊಂದು ಒಳಗೇನು ಜೀವದ ಒಳಗೆ ಅಲ್ಲಿನೂ ಅವನು ಇದ್ದಾನೆ. ಈ ವಿಠಲ ಈ ಬಿಂಬನೇ ಅನೇಕ ರೂಪದಿಂದ ಅಲ್ಲಿದ್ದಾನೆ. ಸೊ ಅಲ್ಲಿ ಐಕ್ಯ, ನಾನು ಇಂದ್ರಿಯದಿಂದ ಸ್ವರೂಪೇಂದ್ರಿಯ ಮತ್ತು ಜೀವ, ಇದು ತಿರ್ಗಾ ಬೇಕಾದ್ರೆ ಎಕ್ಸ್ಪ್ಲೇನ್ ಮಾಡ್ತೇನೆ. ಸೊ ಈಗ ಜೀವನದಲ್ಲಿ, ಸೊ ಆಮೇಲೆ ಸಂಸಾರಕ್ಕೆ ಬರುವಾಗ ಇಂದ ದೇವತೆಗಳನ್ನ ಇಟ್ಟುಕೊಳ್ತೀವಲ್ಲ ನಾವು, ಆ ದೇವತೆಗಳನ್ನ ಇಟ್ಟುಕೊಳ್ಳುವಾಗ ಆ ದೇವತೆಗಳ ಜೀವದ ಒಳಗೆ, ಇಂದ್ರ ಅಂದ್ರೆ ಸುಮ್ನೆ ನಮ್ಗೆ ಇಂದ್ರ ಒಂದು ಚಿತ್ರ ಒಂದು ಪಿಕ್ಚರ್ ಒಂದು ಬರುತ್ತೆ, ಆ ಇಂದ್ರ ಅಲ್ಲ, ಇಂದ್ರ ಅಂಬೋ ಜೀವ, ಆ ಪದವಿಗೆ ಬಂದ ಜೀವನ ಒಳಗೆ ಇರುವಂತ ಬಿಂಬ. ಆ ಬಿಂಬದಲ್ಲಿ ಅನಂತ ರೂಪದಿಂದ ದೇವರಿದ್ದಾನೆ, ಒಂದು ರೂಪದೊಳ ಅನಂತ ರೂಪ ಆ ರೂಪ. ಸೊ ಪ್ರತಿ ಒಂದಕ್ಕೂ ನಮ್ಮ ಇಂದ್ರಿಯ ಒಂದು ತಕೊಳ್ಳೋದು, ನಮ್ಮ ಇಂದ್ರಿಯ ಸ್ಥೂಲ ದೇಹಕ್ಕೆ ಬಂದಾಗ ಬರುವಂತ ದೇವತೆಗಳು ಅಲ್ಲಿ ಇರುವಂತ. ಸೊ ಬೇಸಿಕಲಿ ಸಮನ್ವಯ ಅಂಬೋದು ಜೀವನಲ್ಲಿ ಇರುವಂತ ಜೀವ, ಪ್ರತಿ ಜೀವರು ಒಂದೇ ಜೀವರಲ್ಲಿ ಇರುವಂತ ಇಂದ್ರಿಯ, ಬೇಸಿಕಲಿ ಒಂದೇ ಜೀವ ಅದಲ್ಲಿ ಇರುವಂತ ಸ್ವರೂಪೇಂದ್ರಿಯಗಳು. ಆಮೇಲೆ ಅದು ಸ್ಥೂಲಕ್ಕೆ ಬಂದ್ರೆ ಅನೇಕ ದೇವತೆಗಳು ಅವರ ಜೀವ ಅಲ್ಲಿ ಇರುವಂತ ದೇವರ ರೂಪ. ಸೊ ಜೀವನಲ್ಲಿ ಇಟ್ಕೋಬೇಕು ಸಮನ್ವಯ ಎಲ್ಲ ಜೀವರಲ್ಲಿ. ಆ ನಮ್ಗೆ ಸಿಂಪಲ್ ಆಗ್ಬೇಕು ಅಂದ್ರೆ ಎಲ್ಲ ಜೀವ, ನಾಟ್ ಸ್ಥೂಲ ದೇಹ ಅಲ್ಲ, ಅಪ್ರಾಕೃತವಾಗಿ ಮೋಕ್ಷದಲ್ಲಿ ಇರುವಂತ ಈ ಜೀವ. ಸೊ ಎಲ್ಲಾ ಜೀವದಲ್ಲಿ ಇದ್ದು ಇರುವುದು ನಮ್ದೇ ಆದ ಮೋಕ್ಷಕ್ಕೆ ಹೋದ್ರೆ ಸ್ವರೂಪೇಂದ್ರಿಯ ಎಲ್ಲ ಒಂದೇ, ನಾಟ್ ಡಿಫರೆಂಟ್, ಡಿಫರೆಂಟ್ ಇಲ್ಲ ಅಲ್ಲಿ, ಬಟ್ ನಾವು ಅಂಡರ್ಸ್ಟ್ಯಾಂಡಿಂಗ್ ಇದೆ. ಸೊ ಅಲ್ಲಿ ಇರುವಂತ ದೇವರು, ಸೊ ಬೇಸಿಕಲಿ ಎಲ್ಲ ದೇವಮಯವೇ ಆಗ್ಬಿಡತ್ತೆ. ದೇವಮಯ ಜೊತೆಯಲ್ಲಿ ಈ ವಾಯುದೇವರನ್ನು ತಂದು ಇಟ್ಕೋಬೇಕು ಮೋಕ್ಷದಲ್ಲಿ ಅಂತ ಹೇಳ್ತಾರೆ. ಸೊ ಹೀಗೆ ಮಾಡೋದು ಸಮನ್ವಯ ಅಂತ ಹೇಳ್ತಾರೆ. ಸೊ ಹೀಗೆ ಅವರು ವಿಠಲನನ್ನ ನೋಡ್ತಾರೆ ಯಾರು, ಅಪರೋಕ್ಷ ಜ್ಞಾನಿಗಳು ರಾಯರು ಮುಂತಾದವರು. ಅವ್ರ ಅನೇಕ ಕಡೆ ಜೀವನ್ ಮುಕ್ತರು ಇರ್ತಾರೆ, ಅವರೆಲ್ಲ ನೋಡ್ತಾರೆ. ಇದು ಅವರ ಲಕ್ಷಣ, ಅವ್ರು ಮಾಡೋರು. ನಾವು ಯಥಾಯೋಗ್ಯವಾಗಿ ಸುಮ್ಮನೆ ಒಂದು ಥಿಯರಿ ಅಷ್ಟಾರು, ಆ ಥಿಯರಿ ಲೆವೆಲ್ಲಿ ತಿಳ್ಕೊಳ್ಳೋದು, ಆದಷ್ಟು ಏನೋ ಸ್ವಲ್ಪ ಚಿಂತನೆಗೆ ಎಷ್ಟೆಷ್ಟು ಬರುತ್ತೋ ಅಷ್ಟೆಷ್ಟು ಮಾಡಿದ್ರೆ ಅಷ್ಟು ಅದಕ್ಕೇನು ವಿಠಲ ಎಂದು ಒಮ್ಮೆ, ನೆಕ್ಸ್ಟ್ ಟೈಮ್ ನೀವು ದೇವರ ನಾಮ ಹೇಳೋವಾಗ ಏನೋ ಈ ತರ ಒಂದು ಒಂದು ಚಿಕ್ಕ ಥಾಟ್ ತಂದು ಇಟ್ಟನು ರಿಲೇಟಿವ್ಲಿ ದಟ್ ಇಸ್ ಸೋ ಮಚ್ ಆಗ್ಬಿಡತ್ತೆ. ವಿಠಲ ಎಂದು ಒಮ್ಮೆ ಮೈ ಮರೆತು ಇದೇ ಅಟ್ಟಹಾಸ ಅಂಬುದು, ಅಟ್ಟಹಾಸದಿ ಕರೆಯೇ ಅವರು ಕರೆತಾರೆ ಅಂದ್ರೆ ದರ್ಶನ ಆಗುವಾಗ ಕರೆತಾರೆ. ಅದು ಮುಕ್ತರ ಲಕ್ಷಣ ಅಂತ, ಜೀವನ್ ಮುಕ್ತರ ಲಕ್ಷಣ ಅಂತ ಹೇಳಿದಿವಲ್ಲ, ಕರೆದಾಗ ಅವ್ರಿಗೆ ಹೋದ್ರೆ ನಮ್ಮಂತವ್ರಿಗೆ ಏನೋ ಚೂರು ಚಾರು ತಕೊಂಡು ದೇವರೇ ಎಲ್ಲ ಜೀವರಲ್ಲಿ ನಿಂತು ಎಲ್ಲ ಇಂದ್ರಿಯಗಳ ನನ್ನ ಇಂದ್ರಿಯ ಇವಾಗ ಈ ತರ ಮಾತನಾಡಬೇಕು ಅಂದ್ರೆ ನನ್ನ ಕರ್ಮಕ್ಕನುಗುಣ ನಮ್ಮ ಜೀವನದಲ್ಲಿ ನನ್ನ ಜೀವನದಲ್ಲಿ ವಾಕ್ ಇಲ್ಲಿ ನನ್ಗೆ ಮಾತು ಬರುತ್ತೆ, ಕಂಠದಿಂದ ಮಾತು ಬರುತ್ತಲ್ಲ ಅಲ್ಲಿನೂ ಅಲ್ಲಿ ವಾಗಿಂದ್ರಿ ಅಲ್ಲಿನೂ ಒಂದು ಕಂಠ ಜೀವನಲ್ಲಿನೇ ಇದೆ, ಅಲ್ಲಿನೂ ನಿಂತು ಅವನೇ ಮಾಡಿಸ್ತಾನೆ, ಇಲ್ಲಿ ದೇವತೆಗಳ ಮೂಲ ಮಾಡ್ತಾನೆ, ಎಲ್ಲ ಜೀವರಲ್ಲಿ ಇರುವನು ಅಂತ ಹೇಳಿ ಎಲ್ಲ ಅವಾಗ ಒಂದು ಸೆಕೆಂಡ್ ಯೋಚನೆ ಮಾಡಿದ್ರೆ ವಿಠಲ ಎಲ್ಲಾ ಕಡೆನೂ ಇದ್ದಾನೆ. ಯಾಕೆ ವಿಠಲ ಅವನು ಜ್ಞಾನ ಕೊಟ್ಟು ಅಜ್ಞಾನ ಜ್ಞಾನ ಶೂನ್ಯರಾದ ನನಗೆ ಸ್ವಲ್ಪ ಜ್ಞಾನ ಸ್ವಲ್ಪ ಹೊತ್ತುನಾರು ಕ್ಷಣ ಕಾಲಕ್ಕೆನಾರ ಜ್ಞಾನ ಕೊಟ್ಟು ಆ ನನಗೆ ಸ್ವೀಕಾರ ಮಾಡ್ತಾನಲ್ಲ ಅಂದ್ರೆ ಅನುಗ್ರಹ ಮಾಡ್ತಾನಂತ. ಸೊ ಇದು ಹೇಳಿದ್ರೆ ಎಷ್ಟೆಷ್ಟೋ ಪಾಪಗಳು ಹೋಗ್ಬಿಡತ್ತೆ ನಮ್ಗೆ, ನಮ್ಗೆ ಏನು ಎಷ್ಟು ಪಾಪಗಳು ಇದೆ ಅದು ಹೋದ್ರೆ ನಮ್ಗೆ ಸಾಕು. ನಮ್ಗೆ ಪ್ರತಿಬಂಧಕ ಅಲ್ಲ, ಲೌಕಿಕದಲ್ಲೇನೆ ಪ್ರತಿಬಂಧಕ ಇದೆ, ಅದು ಹೋದ್ರೂ ಸಾಕಲ್ಲ. ದಟ್ ಇಸ್ ಹೌ ಯು ರಿಮೂವ್ ಆಲ್ ದ ಪಾಪಗಳು ಹೋಗುತ್ತೆ ಅಂತ ಇಲ್ಲಿ ಹೇಳ್ತಾರೆ. ನಮ್ಮಲ್ಲಿ ಕೃಷ್ಣಾರ್ಪಣ.